ಮನಸ್ಸಾಕ್ಷಿಯ ಕಾರ್ಯ.
ಗಾಡ್ಸ್ ಗ್ರೇಟೆಸ್ಟ್ ಗಿಫ್ಟ್ ಟು ಆಲ್ ಮೆನ್ ಇನ್ ದೇರ್ ಓನ್ ಬೀಯಿಂಗ್ಸ್ ಅಂಡ್ ಪರ್ಸನಾಲಿಟಿ, ಸಮಥಿಂಗ್ ದಟ್ ವಿ ಡೋಂಟ್ ಥಿಂಕ್ ಅಬೌಟ್ ಆಫನ್, ಅಂಡ್ ಬಿಕಾಸ್ ವಿ ಇಗ್ನೋರ್ ಇಟ್, ಇಟ್ ಬ್ರಿಂಗ್ಸ್ ಅ ಲಾಟ್ ಆಫ್ ಸಫರಿಂಗ್ ಇನ್ ಅವರ್ ಲೈಫ್.
ಮಾನವರಾದಂತ ನಮ್ಮಲ್ಲಿ ದೇವರು ಒಂದು ದೊಡ್ಡ ವರವನ್ನ ಇಟ್ಟಿದ್ದಾನೆ. ನಾವು ಅದರ ಬಗ್ಗೆ ಯೋಚಿಸದೆ ಅನೇಕ ಬಾರಿ ಅದನ್ನು ಅಲಕ್ಷ್ಯ ಮಾಡುವ ಮುಖಾಂತರ ನಮ್ಮನ್ನು ನಾವು ದುಃಖಕ್ಕೆ ಒಳಪಡಿಸಿಕೊಳ್ಳುತ್ತೇವೆ.
All of us have been born from that first couple, Adam and Eve.
ಮೊದಲ ಜೋಡಿಯಾದ ಆದಾಮ ಮತ್ತು ಹವ್ವಳಿಂದ ನಾವು ಹುಟ್ಟಿದವರಾಗಿದ್ದೇವೆ.
And the sinful nature, that poison that entered into their system when they disobeyed God, is something that Adam and Eve have passed on to all their descendants.
ಆದಾಮ ಮತ್ತು ಹವ್ವಳು ದೇವರಿಗೆ ಅವಿಧೇಯರಾದಾಗ ಆ ಪಾಪವುಳ್ಳಂತ ಸ್ವಭಾವ, ವಿಷಕಾರಿಯುಳ್ಳಂತ ಸ್ವಭಾವ ಈ ಸಮಾಜಕ್ಕೆ ಪ್ರವೇಶ ಹೊಂದಿತು. ಅದು ಅವರ ಮುಂದಿನ ಸಂತತಿಯವರೆಗೂ ತಲುಪಿತು.
Today we are all born with this tendency towards evil. We see that in children.
ಇವತ್ತು ನಾವೆಲ್ಲರೂ ಆ ಪಾಪದ ಕಡೆಗಿನ ಒಲವನ್ನ ಹೊಂದಿ ಹುಟ್ಟಿದವರಾಗಿದ್ದೇವೆ. ಅದನ್ನ ನಾವು ಮಕ್ಕಳಲ್ಲಿ ನೋಡ್ತೇವೆ.
We don't have to teach children to be evil.
ನಾವು ಮಕ್ಕಳಿಗೆ ಕೆಟ್ಟದ್ದನ್ನ ಬೋಧಿಸಬೇಕಾಗಿಲ್ಲ.
We don't have to teach children to tell lies.
ನಾವು ಮಕ್ಕಳಿಗೆ ಸುಳ್ಳನ್ನ ಹೇಳುವಂತೆ ಕೂಡ ಬೋಧಿಸಬೇಕಾಗಿಲ್ಲ.
We don't have to teach children to do anything wrong.
ಮಕ್ಕಳಿಗೆ ಯಾವುದೇ ತಪ್ಪನ್ನು ಮಾಡುವಂತೆ ಕೂಡ ಬೋಧಿಸಬೇಕಾಗಿಲ್ಲ.
You know, as parents, that what we have to teach children is to do the good.
ಪೋಷಕರಾದಂತ ನಾವು ನಮ್ಮ ಮಕ್ಕಳಿಗೆ ಏನು ಬೋಧಿಸಬೇಕು ಅಂದ್ರೆ ಒಳ್ಳೆಯದನ್ನು ಮಾಡುವಂತೆ ಬೋಧಿಸಬೇಕು.
They are born with a tendency towards evil.
ಮಕ್ಕಳು ಪಾಪದ ಕಡೆಗೆ ಒಲವನ್ನ ಹೊಂದಿರುವಂತ ನಡವಳಿಕೆಯನ್ನ ಇಟ್ಟುಕೊಂಡಿರುತ್ತಾರೆ.
And that is because of that nature which they've inherited from the parents and ultimately from Adam and Eve that sin.
ಆದಾಮ ಮತ್ತು ಹವ್ವಳು ಪಾಪ ಮಾಡಿದಾಗ ಅದು ಜನ್ಮಸಿದ್ಧ ಹಕ್ಕಾಗಿ ಮಕ್ಕಳಿಗೆ ಆ ಸ್ವಭಾವವು ಬಂದಿದೆ.
We see, for example, children basically wanting their own way.
ನಾವು ಮಕ್ಕಳಲ್ಲಿ ನೋಡೋದಾದ್ರೆ ಪ್ರಾಥಮಿಕವಾಗಿ ಮಕ್ಕಳು ತಮ್ಮ ಸ್ವಂತ ಮಾರ್ಗವನ್ನ ಬಯಸ್ತವೆ.
Sin is not just external actions. It's far more deep rooted than that.
ಪಾಪವು ಕೇವಲ ಹೊರಗಿನ ಕಾರ್ಯ ಮಾತ್ರ ಅಲ್ಲ, ಅದು ಆಳವಾಗಿ ಬೇರೂರಲ್ಪಟ್ಟಿದೆ.
It's an attitude of rebellion against God, where I want my own way in life.
ಅದು ದೇವರ ವಿರುದ್ಧವಾಗಿ ತಿರುಗಿ ಬೀಳುವಂತ ನಡವಳಿಕೆ ಮತ್ತು ದೇವರಿಗೆ ನನ್ನ ಸ್ವಂತ ಮಾರ್ಗ ನನಗೆ ಬೇಕು ಎಂದು ಹೇಳುವಂತ ಸ್ವಭಾವ.
I want to please myself. And it doesn't matter if other people get hurt in the process.
ನಾನು ನನ್ನನ್ನು ಮೆಚ್ಚಿಸಿಕೊಬೇಕು, ಈ ಒಂದು ಕಾರ್ಯದಲ್ಲಿ ಯಾರಿಗೆ ನೋವಾದರೂ ಪರವಾಗಿಲ್ಲ.
And it doesn't matter really even what God thinks about it, so long as I please myself.
ದೇವರಿದ್ರ ಬಗ್ಗೆ ಏನು ಯೋಚನೆ ಮಾಡಿದರೂ ಪರವಾಗಿಲ್ಲ, ನಾನು ಇರುವಷ್ಟು ದಿನ ನನ್ನನ್ನು ಮೆಚ್ಚಿಸಿಕೊಬೇಕು.
And we see that attitude very clearly in little children.
ಈ ಒಂದು ನಡವಳಿಕೆಯನ್ನು ನಾವು ಸಣ್ಣ ಮಕ್ಕಳಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ.
Little children will grab and fight and take things from one another.
ಸಣ್ಣ ಮಕ್ಕಳು ಮತ್ತೊಬ್ಬರಿಂದ ಎಳೆದಾಡಿ ಬಡೆದಾಡಿ ವಸ್ತುಗಳನ್ನು ಪಡೆದುಕೊಳ್ಳುತ್ತಾರೆ.
They're not bothered about other children. They just want to be happy themselves.
ಅವರು ಬೇರೆ ಮಕ್ಕಳ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ, ತಮ್ಮನ್ನ ತಾವು ಸಂತೋಷವಾಗಿ ಇಟ್ಕೊಳ್ಳಿಕ್ಕೆ ನೋಡ್ತವೆ.
This wanting one's own way, this stubbornness, is something that is in a child's nature from birth.
ಸ್ವಂತ ಮಾರ್ಗವನ್ನ ಬಯಸುವಂತದ್ದು, ಮೊಂಡುತನ, ಈ ರೀತಿಯ ಸ್ವಭಾವಗಳು ಮಗು ಹುಟ್ಟಿದಿಂದಲೇ ಬಂದಿರುತ್ತದೆ.
And as he grows up, he doesn't get rid of that.
ಆ ಮಗು ಬೆಳೆದ ಹಾಗೆ ಅದರಿಂದ ಹೊರಗೆ ಬರೋದಿಲ್ಲ.
ಇನ್ ಫ್ಯಾಕ್ಟ್ ಆಸ್ ವಿ ಗ್ರೋ ಟು ಮ್ಯಾನ್ಹುಡ್ ವಿ ಡೋಂಟ್ ರಿಯಲಿ ಚೇಂಜ್.
ನಾವು ಪ್ರಾಯಕ್ಕೆ ಬಂದಾಗಲೂ ಸಹ ಬದಲಾಗುವುದಿಲ್ಲ.
ವಿ ಆರ್ ಸ್ಟಿಲ್ ದ ಸೇಮ್ ಎಕ್ಸೆಪ್ಟ್ ದಟ್ ವಿ ಸೀಕ್ ಅವರ್ ಓನ್ ಇನ್ ಮೋರ್ ರಿಫೈನ್ಡ್ ಅಂಡ್ ಕಲ್ಚರ್ಡ್ ವೇಸ್.
ನಾವು ಅದೇ ರೀತಿಯಾಗಿರ್ತೇವೆ, ಆದ್ರೆ ನಾವು ನಮ್ಮ ಸ್ವಂತ ಮಾರ್ಗವನ್ನ ಒಂದು ರೀತಿ ಸುಸಂಸ್ಕೃತವಾಗಿ ಸಂಸ್ಕರಿಸಲ್ಪಟ್ಟಂತಾಗಿ ಹುಡುಕ್ತೇವೆ ಅಷ್ಟೇ.
ವಿ ಜಸ್ಟ್ ಬಿಕಮ್ ಕ್ಲೆವರರ್ ಅಂಡ್ ಚೇಂಜ್ ಅವರ್ ಮೆಥಡ್ಸ್ by which we seek to grab for ourselves.
ನಮಗೆ ನಾವು ಕೆಲವೊಂದು ವಸ್ತುಗಳನ್ನು ಪಡೆದುಕೊಳ್ಳುವುದರಲ್ಲಿ ನಾವು ಬುದ್ಧಿವಂತರಾಗ್ತೇವೆ, ವಿಧಗಳನ್ನು ಬದಲಾಯಿಸಿಕೊಳ್ತೇವೆ ಅಷ್ಟೇ.
So the 50-year-old man and the 1-year-old child are basically the same in wanting to seek their own.
50 ವರ್ಷದ ಒಬ್ಬ ವ್ಯಕ್ತಿ, 1 ವರ್ಷದ ಮಗು, ಇಬ್ಬರು ಒಂದೇ ಆಗಿದ್ದಾರೆ. ಇಬ್ಬರು ತಮ್ಮ ಸ್ವಂತ ಮಾರ್ಗವನ್ನು ಹುಡುಕ್ತಾರೆ.
Except they seek it in different methods.
ಇಬ್ಬರು ಬೇರೆ ಬೇರೆ ವಿಧಗಳಲ್ಲಿ ಹುಡುಕ್ತಾರೆ.
The barbarian in the jungle and the cultured civilized man is, they're both basically the same.
ಅರಣ್ಯದಲ್ಲಿರುವಂತ ಅನಾಗರಿಕನು, ಪಟ್ಟಣದಲ್ಲಿರುವಂತ ಸುಸಂಸ್ಕೃತ ನಾಗರಿಕನು, ಇಬ್ಬರು ಒಂದೇ ಆಗಿದ್ದಾರೆ. ಇಬ್ಬರು ತಮ್ಮ ಸ್ವಂತ ಮಾರ್ಗವನ್ನೇ ಹುಡುಕ್ತಾರೆ.
The selfishness of the cultured person and his covetousness and his lust,
ಸುಸಂಸ್ಕೃತ ವ್ಯಕ್ತಿಯಲ್ಲಿನ ದುರಾಶೆ, ಮೋಹಿಸುವಿಕೆ ಮತ್ತು ಸ್ವಾರ್ಥತೆಯು,
may be covered up with culture and civilization, but he hasn't changed within.
ಅದು ನಾಗರಿಕತೆ ಮತ್ತು ಸುಸಂಸ್ಕೃತತೆಯಿಂದ ಮುಚ್ಚಲ್ಪಟ್ಟಿರುತ್ತದೆ ಹೊರತು ಒಳಗಡೆ ಬದಲಾಗಿರೋದಿಲ್ಲ.
And very often religious people too are often the same. the same.
ಅದೇ ರೀತಿ ಧಾರ್ಮಿಕ ಜನರು ಸಹ ಅದೇ ರೀತಿಯಾಗಿದ್ದಾರೆ.
Selfish within with an external veneer of graciousness and goodness, but basically wanting to have their own way.
ಒಳಗಿರುವಂತ ಸ್ವಾರ್ಥತೆಯು ಹೊರಗಿನ ಸಭ್ಯತೆ ಮತ್ತು ವಿನಯಶೀಲತೆಯಿಂದ ಮುಚ್ಚಲ್ಪಟ್ಟಿದ್ದರೂ ಸಹ ಸ್ವಂತ ಮಾರ್ಗವನ್ನ ಹುಡುಕುವಂತದ್ದು ಬದಲಾಗಿರೋದಿಲ್ಲ.
And what the Bible teaches is that this is the cause of all of our problems.
ಸತ್ಯವೇದ ನಮಗೆ ಬೋಧಿಸುವುದೇನೆಂದರೆ ಇದು ಎಲ್ಲಾ ಸಮಸ್ಯೆಗೆ ಮೂಲ ಕಾರಣವಾಗಿದೆ ಎಂಬುದಾಗಿ.
What is that which God has placed within us, which we could say is God's greatest gift to man?
ಹಾಗಾದರೆ ದೇವರು ನಮ್ಮಲ್ಲಿ ಇಟ್ಟಿರುವಂತ ಅದನ್ನು ನಾವು ದೇವರ ದೊಡ್ಡ ವರ ಅಂತ ಕರೆಯುವಂತದ್ದಾದರೂ ಏನು?
It is our conscience.
ಅದು ನಮ್ಮ ಮನಸ್ಸಾಕ್ಷಿಯಾಗಿದೆ.
Conscience points out to us where we come short of God's standards.
ಮನಸ್ಸಾಕ್ಷಿಯು ನಮಗೆ ತೋರಿಸಿಕೊಡುತ್ತದೆ ದೇವರ ಗುಣಮಟ್ಟಕ್ಕಿಂತ ನಾವು ಎಲ್ಲೇ ಕೆಳಗಿಳಿದಿದ್ದೀವಿ ಅಂತ.
It's not a perfect guide, but it is an initial guide that shows us where we come short.
ಅದು ಪರಿಪೂರ್ಣ ಮಾರ್ಗದರ್ಶಕ ಏನಲ್ಲ, ಆದರೆ ಪ್ರಾಥಮಿಕ ಮಾರ್ಗದರ್ಶಕವಾಗಿದೆ, ನಮಗೆ ತೋರಿಸಿಕೊಡುತ್ತೆ ನಾವು ಎಲ್ಲಿ ಕೆಳಗೆ ಇಳಿದಿದ್ದೀವಿ ಅಂತ.
When we are seeking to please ourselves, when we are harming another, our conscience warns us.
ನಮ್ಮನ್ನು ನಾವು ಮೆಚ್ಚಿಸಿಕೊಳ್ಳುವಾಗ, ಮತ್ತೊಬ್ಬರಿಗೆ ನೋವನ್ನು ಮಾಡುವಾಗ ಮನಸ್ಸಾಕ್ಷಿಯು ನಮಗೆ ಎಚ್ಚರಪಡಿಸುತ್ತದೆ.
And particularly the conscience of little children is very tender.
ವಿಶೇಷವಾಗಿ ಮಕ್ಕಳಲ್ಲಿನ ಮನಸ್ಸಾಕ್ಷಿಯು ತುಂಬಾ ಮೃದುವಾಗಿರುತ್ತದೆ.
It's not easy for a child to tell a lie with a straight face.
ಒಂದು ಮಗು ಮುಖಕ್ಕೆ ನೇರವಾಗಿ ಸುಳ್ಳು ಹೇಳುವುದು ಅಸಾಧ್ಯವಾಗಿದೆ.
When a little child tells a lie, you can see it on its face that he's telling a lie.
ಒಂದು ಮಗು ಸುಳ್ಳನ್ನ ಹೇಳುವಾಗ ನೀವು ಆ ಮಗುವಿನ ಮುಖದಲ್ಲಿ ಗುರುತಿಸಬಹುದು ಆ ಮಗು ಸುಳ್ಳು ಹೇಳ್ತಾ ಇದೆ ಎಂಬುದಾಗಿ.
But as we grow older, we kill that voice of conscience so much that a time can come in our life where we can tell a lie with a straight face.
ನಾವು ಬೆಳೆದ ಹಾಗೆ ಮನಸ್ಸಾಕ್ಷಿಯನ್ನ ಕೊಂದಿರ್ತೇವೆ. ಮುಂದೆ ಒಂದು ದಿನ ಬರುತ್ತೆ ನಾವು ಮುಖಕ್ಕೆ ನೇರವಾಗಿ ಸುಳ್ಳು ಹೇಳಿದ್ರು ಕೂಡ ಆ ಮನಸ್ಸಾಕ್ಷಿ ನಮಗೆ ತೊಂದರೆ ಪಡಿಸದೆ ಇರುವಂತ ಸ್ಥಿತಿಗೆ ಬಂದ್ಬಿಟ್ಟಿರ್ತೀವಿ.
And then we can say our conscience has become almost dead.
ಆಗ ನಾವು ಹೇಳಬಹುದು ನಮ್ಮಲ್ಲಿರುವಂತ ಮನಸ್ಸಾಕ್ಷಿ ಸಂಪೂರ್ಣವಾಗಿ ಸತ್ತು ಹೋಗಿದೆ ಅಂತ.
Now that's a serious thing.
ಅದು ತುಂಬಾ ಗಂಭೀರವಾದಂತ ವಿಷಯ.
Because conscience is like a warning signal.
ಮನಸ್ಸಾಕ್ಷಿಯು ಎಚ್ಚರಿಕೆಯ ಸಂಕೇತವಾಗಿದೆ.
It's like pain.
ಅದು ನೋವಿನ ರೀತಿಯಲ್ಲಿ.
Some of us don't realize what a great blessing pain is in our body.
ನಮ್ಮಲ್ಲಿ ಅನೇಕರು ಗ್ರಹಿಸಿಕೊಳ್ಳುವುದಿಲ್ಲ ನಮ್ಮ ದೇಹದಲ್ಲಿರುವಂತಹ ನೋವು ಎಂತ ಆಶೀರ್ವಾದದಾಯಕವಾದದ್ದು ಎಂಬುದಾಗಿ.
It's pain that tells you that something is wrong.
ನೋವು ನಿಮಗೆ ಹೇಳುತ್ತೆ ಏನೋ ಒಂದು ತಪ್ಪಾಗಿದೆ ಅಂತ.
If you get a nail in your foot, for example, you feel the pain.
ಉದಾಹರಣೆಗೆ ನಿಮ್ಮ ಪಾದದಲ್ಲಿ ಮುಳ್ಳು ಚುಚ್ಚಿದ್ರೆ ನೀವು ನೋವನ್ನು ಅನುಭವಿಸ್ತೀರಾ.
And that's what tells you something is wrong. And you sit down and pull out that nail.
ಆ ನೋವು ನಿಮಗೆ ತಿಳಿಸ್ಕೊಡುತ್ತೆ ಏನೋ ತಪ್ಪಾಗಿದೆ ಅಂತ. ಆಗ ನೀವು ಕೂತ್ಕೊಂಡು ನಿಮ್ಮ ಪಾದದಲ್ಲಿನ ಮುಳ್ಳನ್ನ ಹೊರಗೆ ತೆಗೀತೀರಾ.
Otherwise your foot would get infected.
ಇಲ್ಲವಾದಲ್ಲಿ ನಿಮ್ಮ ಪಾದ ಸೋಂಕಿಗೆ ಒಳಗಾಗುತ್ತೆ.
If something is wrong inside your stomach or in your kidneys or somewhere,
ನಿಮ್ಮ ಹೊಟ್ಟೆಯಲ್ಲಿ ಕಿಡ್ನಿಯಲ್ಲಿ ಅಥವಾ ದೇಹದ ಅಂಗಾಂಗಗಳಲ್ಲಿ ಏನಾದರೂ ಸಮಸ್ಯೆ ಇತ್ತು ಅಂದ್ರೆ,
the indication is always pain.
ಅದರ ಗುರುತು ಯಾವಾಗಲೂ ನೋವಾಗಿದೆ.
Pain is one of the greatest blessings in our physical body.
ನಮ್ಮ ಶರೀರದಲ್ಲಿ ನೋವು ಎನ್ನುವಂಥದ್ದು ದೊಡ್ಡ ಆಶೀರ್ವಾದದಾಯಕವಾಗಿದೆ.
It's because of that we are saved from death many times. From infections.
ಅದರಿಂದ ನಾವು ಸೋಂಕಿಗೆ ಒಳಗಾಗುವುದರಿಂದ ಅನೇಕ ಬಾರಿ ಸಾವಿನಿಂದಲೂ ಕೂಡ ತಪ್ಪಿಸಿಕೊಂಡಿದ್ದೇವೆ.
We are immediately aware that something is wrong.
ನಮಗೆ ತಕ್ಷಣ ಅರಿವಾಗುತ್ತೆ ಏನೋ ಒಂದು ತಪ್ಪಾಗಿದೆ ಅಂತ.
Now the equivalent of pain in our spirit is our conscience that troubles us when we do something wrong.
ನೋವಿಗೆ ಸಮನಾಗಿ ನಮ್ಮ ಆತ್ಮದಲ್ಲಿ ಮನಸ್ಸಾಕ್ಷಿ ಇದೆ. ನಾವೇನಾದರೂ ತಪ್ಪನ್ನು ಮಾಡುವಾಗ ಮನಸ್ಸಾಕ್ಷಿಯು ನಮಗೆ ಎಚ್ಚರ ಪಡಿಸುತ್ತದೆ ಹಾಗೂ ತೊಂದರೆ ಪಡಿಸುತ್ತದೆ.
Now those who get the disease of leprosy,
ಯಾರು ಕುಷ್ಠರೋಗವನ್ನು ಹೊಂದಿರ್ತಾರಲ್ಲ,
what happens to them?
ಅವ್ರಿಗೆ ಏನಾಗ್ಬಿಡತ್ತೆ?
Leprosy kills the nerves and destroys sensation in the skin.
ಕುಷ್ಠತೆಯು ನರವನ್ನ ಕೊಲ್ಲುತ್ತದೆ ಮತ್ತು ಚರ್ಮದಲ್ಲಿನ ಸೂಕ್ಷ್ಮತೆಯನ್ನ ನಾಶ ಮಾಡುತ್ತದೆ.
And a person who has leprosy in his foot can have a nail through his foot and he won't even know it. Because he doesn't have the blessing of pain.
ಕುಷ್ಠರೋಗವನ್ನ ಹೊಂದಿರುವಂತ ವ್ಯಕ್ತಿಯ ಪಾದಕ್ಕೆ ಮುಳ್ಳು ಚುಚ್ಚಿದ್ರೂ ಕೂಡ ಅದರ ಬಗ್ಗೆ ಆತನು ಅರಿವನ್ನ ಹೊಂದೋದಿಲ್ಲ, ಯಾಕಂದ್ರೆ ಆತನಿಗೆ ನೋವಿನ ಆಶೀರ್ವಾದ ಇರೋದಿಲ್ಲ.
His foot will get infected and he still won't know it because he doesn't feel the pain.
ಆತನ ಪಾದ ಸೋಂಕಿಗೆ ಒಳಗಾಗುತ್ತೆ ಆದರೂ ಕೂಡ ಆತನಿಗೆ ಗೊತ್ತಾಗೋದಿಲ್ಲ, ಯಾಕಂದ್ರೆ ಆತನಿಗೆ ನೋವಿನ ಆಶೀರ್ವಾದ ಇರೋದಿಲ್ಲ.
In fact, I've heard stories of people with leprosy whose toes are bitten off by rats in the middle of the night when they are asleep.
and they don't feel a thing.
ಕುಷ್ಠರೋಗವನ್ನು ಹೊಂದಿರುವಂತ ವ್ಯಕ್ತಿಗಳ ಕಥೆಯನ್ನ ನಾನು ಕೇಳಿದ್ದೀನಿ. ಅವರು ರಾತ್ರಿ ಸಮಯದಲ್ಲಿ ಮಲಗಿರುವಾಗ ಇಲಿಗಳು ಬಂದು ಅವರ ಕಾಲ್ಬೆರಳುಗಳನ್ನು ತಿಂದ ಕಡಿದರೂ ಸಹ ಅವರಿಗೆ ಗೊತ್ತಾಗೋದಿಲ್ಲ. ಅದು
when they get up in the morning they find their toes are missing and there's blood all around and they didn't feel it.
ಅವರು ಬೆಳಗ್ಗೆ ಸಮಯ ಎದ್ದಾಗ ಅವರ ಕಾಲ್ಬೆರಳು ಕಾಣದೇ ಹೋಗದ್ದು ಗೊತ್ತಾಗುತ್ತೆ ಹಾಗೂ ಸುತ್ತಮುತ್ತ ರಕ್ತ ಚೆಲ್ಲಿರೋದು ಗೊತ್ತಾಗುತ್ತೆ. ಅವರಿಗೆ ನೋವು ಅನ್ನುವುದು ಅರಿವಾಗಿರೋದಿಲ್ಲ.
Is that a good state to be in? Where you don't feel pain?
ನಿಮಗೆ ನೋವೇ ಇರದಂತ ಸ್ಥಿತಿಯಲ್ಲಿರುವಂತದ್ದು ಒಳ್ಳೆಯದಾ?
I hope you realize what a tremendous blessing it is to have pain.
ನೀವು ಗ್ರಹಿಸಿಕೊಳ್ತೀರಾ ಅಂತ ನಾನು ನಿರೀಕ್ಷಿಸ್ತೀನಿ. ನಮ್ಮಲ್ಲಿರುವಂತ ನೋವು ಎಂತ ದೊಡ್ಡ ಆಶೀರ್ವಾದದಾಯಕ ಎಂಬುದಾಗಿ.
Pain is what saves us from losing our toes or our foot or our fingers or anything.
ನೋವು ನಮ್ಮ ದೇಹದಲ್ಲಿನ ಅಂಗಾಂಗಗಳಾದ ಕೈ ಆಗ್ಬೋದು, ಕಾಲ್ಬೆರಳಾಗ್ಬೋದು, ಪಾದ ಆಗ್ಬೋದು, ಇವುಗಳನ್ನ ಕಳೆದುಕೊಳ್ಳುವುದರಿಂದ ತಪ್ಪಿಸಿ ಕಾಪಾಡುತ್ತದೆ.
It's through pain that we know something is wrong.
ನೋವಿನ ಮುಖಾಂತರ ನಾವು ಅರ್ಥಕೋಬಹುದು ಏನೋ ತಪ್ಪಾಗಿದೆ ಅಂತ.
Conscience is like pain.
ಮನಸ್ಸಾಕ್ಷಿಯು ನೋವಿನ ರೀತಿಯಲ್ಲಿರುತ್ತದೆ.
It warns us when we have violated God's laws. And what happens if you ignore its warnings? Like many people do.
ದೇವರ ವಾಕ್ಯವನ್ನ ನಾವು ಮೀರಿದಾಗ ಮನಸ್ಸಾಕ್ಷಿಯು ನಮಗೆ ಎಚ್ಚರಪಡಿಸುತ್ತದೆ. ನಾವು ಆ ಮನಸ್ಸಾಕ್ಷಿಯ ಧ್ವನಿಯನ್ನ ಅಲಕ್ಷ್ಯ ಮಾಡಿದ್ರೆ ಏನಾಗ್ಬಿಡುತ್ತೆ? ಅನೇಕರು ಅಲಕ್ಷ್ಯ ಮಾಡುವಂತೆ.
You tell a lie and your conscience tells you it's wrong. And you just suppress that voice.
ನೀವು ಸುಳ್ಳನ್ನ ಹೇಳ್ತೀರ, ನಿಮ್ಮ ಮನಸ್ಸಾಕ್ಷಿ ನಿಮ್ಮನ್ನು ಎಚ್ಚರಪಡಿಸುತ್ತದೆ, ಆದ್ರೆ ಆ ಮನಸ್ಸಾಕ್ಷಿಯ ಧ್ವನಿಗೆ ನೀವು ಕಿವಿಗೊಡೋದಿಲ್ಲ.
It doesn't die immediately, but over a period of time if you keep doing that, finally your conscience won't trouble you anymore when you tell a lie.
ತಕ್ಷಣ ಆ ಮನಸ್ಸಾಕ್ಷಿ ಸಾಯೋದಿಲ್ಲ, ಆದ್ರೆ ನೀವು ಬೆಳೀತಾ ಬೆಳೀತಾ ಮನಸ್ಸಾಕ್ಷಿಯನ್ನ ಕೊಂದಿರುವಾಗ ಮುಂದೆ ಒಂದು ದಿನ ನೀವು ನೇರವಾಗಿ ಸುಳ್ಳು ಹೇಳಿದ್ರು ಕೂಡ ಮನಸ್ಸಾಕ್ಷಿ ನಿಮಗೆ ತೊಂದರೆ ಪಡಿಸೋದಿಲ್ಲ.
And it could go on to other things.
ಅದು ಬೇರೆ ಕಡೆ ಕೂಡ ಹೊರಳತ್ತೆ.
What happens is then we get spiritual leprosy.
ಆಗ ಏನಾಗ್ಬಿಡತ್ತೆ ಅಂದ್ರೆ ನೀವು ಆತ್ಮಿಕ ಕುಷ್ಠತೆಯನ್ನ ಹೊಂತೀರಾ.
And the day will come when you won't feel any sensitivity to sin anymore.
ಆಗ ನಿಮಗೆ ಪಾಪದ ಸೂಕ್ಷ್ಮತೆಯ ಅರಿವಾಗೋದಿಲ್ಲ.
Now that's not a good state to be in.
ಆ ರೀತಿಯ ಸ್ಥಿತಿಯಲ್ಲಿರುವಂತದ್ದು ಒಳ್ಳೆಯದಲ್ಲ.
It means you're spiritually dead.
ಅದರರ್ಥ ನೀವು ಆತ್ಮಿಕವಾಗಿ ಸತ್ತೋಗ್ಬಿಡ್ತೀರಾ.
We would then become like animals that have no conscience.
ಆಗ ಮನಸ್ಸಾಕ್ಷಿಯೇ ಇಲ್ಲದಂತ ಪ್ರಾಣಿಗಳ ರೀತಿಯಲ್ಲಿ ಆಗ್ಬಿಡ್ತೀವಿ ನಾವು.
For a person who's killed his conscience descends to the level of an animal who has no conscience.
ಮನಸ್ಸಾಕ್ಷಿಯನ್ನು ಕೊಲ್ಲುವಂತ ಒಬ್ಬ ವ್ಯಕ್ತಿಯು ಮನಸ್ಸಾಕ್ಷಿಯೇ ಇಲ್ಲದಂತ ಪ್ರಾಣಿಗಳ ರೀತಿಯಲ್ಲಿ ಆಗ್ಬಿಡ್ತಾನೆ.
And that's the reason why some human beings sometimes behave much worse than animals.
ಅದಕ್ಕಾಗಿ ಕೆಲವು ಮಾನವರು ಕೆಲವೊಮ್ಮೆ ಪ್ರಾಣಿಗಳಿಗಿಂತ ಕೆಳಮಟ್ಟದಲ್ಲಿ ವರ್ತಿಸ್ತಾರೆ.
So I hope you realize now that one of the greatest blessings or greatest gifts that God has given to man in his spirit is the gift of conscience.
ಹಾಗಾಗಿ ನೀವು ಇದನ್ನ ಗ್ರಹಿಸಿಕೊಳ್ತೀರಾ ಅಂತ ನಾನು ನಿರೀಕ್ಷಿಸ್ತೀನಿ. ದೇವರು ನಮ್ಮಲ್ಲಿರುವ ಇಟ್ಟಿರುವಂತಹ ಮನಸ್ಸಾಕ್ಷಿಯು ದೊಡ್ಡ ಆಶೀರ್ವಾದದಾಯಕವಾದದ್ದು ಎಂಬುದಾಗಿ.
It tells us that we are spiritually sick, just like pain in our body. Tells us that we're physically sick or something is wrong and we do something about it to get rid of it.
ಮನಸ್ಸಾಕ್ಷಿಯು ನಮಗೆ ತೋರಿಸಿಕೊಡುತ್ತದೆ ನಾವು ಆತ್ಮಿಕವಾಗಿ ಅನಾರೋಗ್ಯ ಹೊಂದಿದ್ದೀವಿ ಅಂತ. ಹೇಗೆ ನಾವು ದೇಹದಲ್ಲಿ ಅನಾರೋಗ್ಯ ಹೊಂದಿದಾಗ ಅದರಿಂದ ಹೊರಗೆ ಬರಲಿಕ್ಕೆ ಸೂಕ್ತ ಪರಿಹಾರವನ್ನು ಹುಡುಕ್ತೀವಲ್ಲ ಹಾಗೆ.
We don't try and ignore the pain.
ನಾವು ಆ ನೋವನ್ನು ಅಲಕ್ಷ್ಯ ಮಾಡಬಾರದು.
We do something to heal that sickness.
ಆ ಅಸ್ವಸ್ಥತೆಯನ್ನು ಸ್ವಸ್ಥಪಡಿಸಲಿಕ್ಕೆ ಏನಾದರೂ ಒಂದು ಮಾಡಬೇಕು.
In the same way, when conscience tells us something is wrong, it's God's voice within us telling us you're responsible for what you did.
ನಾವು ಏನಾದರೂ ತಪ್ಪನ್ನು ಮಾಡಿದಾಗ ನಮ್ಮಲ್ಲಿರುವಂತ ಮನಸ್ಸಾಕ್ಷಿ ನಮಗೆ ಎಚ್ಚರಪಡಿಸುತ್ತೆ. ಅದ್ರ ಮುಖಾಂತರ ದೇವರ ಧ್ವನಿ ನಮಗೆ ಹೇಳೋದೇನೆಂದ್ರೆ ನೀನು ಮಾಡಿರುವಂತದ್ದಕ್ಕೆ ನೀನು ಜವಾಬ್ದಾರನು ಎಂಬುದಾಗಿ.
What you did was wrong.
ನೀನು ಮಾಡಿರುವಂತದ್ದು ತಪ್ಪು.
You need to set it right.
ಅದನ್ನ ಕೂಡಲೇ ಸರಿಪಡಿಸಬೇಕು ನೀನು.
Jesus once used an illustration.
ಯೇಸು ಸ್ವಾಮಿ ಒಂದು ಬಾರಿ ಉದಾಹರಣೆಯನ್ನು ವಿವರಿಸಿದ್ದಾರೆ.
He said that we should keep our conscience like we keep our eyes.
ನಾವು ನಮ್ಮ ಮನಸ್ಸಾಕ್ಷಿಯನ್ನ ಕಣ್ಣಿನ ರೀತಿಯಲ್ಲಿ ಜೋಪಾನವಾಗಿ ಇಟ್ಟುಕೊಳ್ಳಬೇಕೆಂದು ಹೇಳಿದ್ದಾರೆ.
You know how carefully we keep our eyes?
ನಮ್ಮ ಕಣ್ಣನ್ನ ಹೇಗೆ ಜೋಪಾನವಾಗಿ ಇಟ್ಕೊಳ್ತೀವಿ ಅಂತ ಗೊತ್ತಾ ನಿಮಗೆ?
It's the one part of our body that is bathed many times without our realizing it.
ನಮ್ಮ ದೇಹದಲ್ಲಿರುವಂತ ಭಾಗವಾದ ಕಣ್ಣು ಅನೇಕ ಬಾರಿ ನಮಗೆ ಗೊತ್ತಿಲ್ಲದೆ ಶುದ್ಧವಾಗ್ತಾ ಇರುತ್ತೆ.
Every time our eyelids close, our eyes are being cleaned with tears.
ಪ್ರತಿ ಬಾರಿ ನಮ್ಮ ಕಣ್ಣು ರೆಪ್ಪೆಗಳು ಮುಚ್ಚಲ್ಪಟ್ಟಾಗ ಕಣ್ಣೀರಿನಿಂದ ನಮ್ಮ ಕಣ್ಣು ಶುದ್ಧವಾಗ್ತಾ ಹೋಗುತ್ತೆ.
And that happens thousands of times in a day.
ಅದು ದಿನಕ್ಕೆ ಸಾವಿರಾರು ಬಾರಿ ಆಗುತ್ತೆ.
All the dust is being wiped out.
ಎಲ್ಲ ಧೂಳು ಹೊರಟೋಗುತ್ತೆ.
Now we can afford to have dust in our body, all over our body, and live for many days. It won't destroy us. It won't destroy our bodies.
Namma dehadalli naavu dhoolanna ittukondu aneka dinagala kala badukabodu. Aa dhoolu namma dehavanne naasha madodilla.
But if you get even a one speck of dust in your eyes, it can damage your eyes very soon if you don't do anything about it. A small speck of dust is enough.
ನಿಮ್ಮ ಕಣ್ಣಿನಲ್ಲಿ ಸ್ವಲ್ಪ ಮಟ್ಟಿನ ಧೂಳು ಬಿದ್ದರೂ ಸಾಕು, ಅದು ದೊಡ್ಡ ಅಪಾಯಕ್ಕೆ ಎಡೆ ಮಾಡಿಕೊಡತ್ತೆ ನೀವು ಅದರ ಬಗ್ಗೆ ಗಮನ ಹರಿಸಲಿಲ್ಲ ಅಂದ್ರೆ.
ಅಂಡ್ ದಟ್ಸ್ ವೈ ಗಾಡ್ ಹಸ್ ಮೇಡ್ ದ ಹ್ಯೂಮನ್ ಬಾಡಿ ಇನ್ ಸಚ್ ಎ ವೇ ದಟ್ ದಿ ಐಸ್ ಆರ್ ವಾಶ್ಡ್ ಆಲ್ ದ ಟೈಮ್. ಅಂಡ್ ಜೀಸಸ್ ಸೆಡ್ ಕೀಪ್ ಯುವರ್ ಕಾನ್ಶಿಯನ್ಸ್ ಲೈಕ್ ಯು ಕೀಪ್ ಯುವರ್ ಐಸ್.
ಅದೇ ರೀತಿಯಾಗಿ ದೇವರು ನಮ್ಮ ದೇಹದಲ್ಲಿನ ಕಣ್ಣನ್ನ ಪ್ರತಿ ಬಾರಿ ಶುದ್ಧವಾಗಿ ಇಡುವಂತೆ ಮಾಡಿದ್ದಾನೆ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳಿದ್ದು ನಿಮ್ಮ ಮನಸ್ಸಾಕ್ಷಿಯನ್ನ ಕಣ್ಣಿನ ರೀತಿಯಲ್ಲಿ ಶುದ್ಧವಾಗಿ ಇಟ್ಕೊಳ್ಳ್ರಿ ಎಂಬುದಾಗಿ.
ಇನ್ ದ ಗಾಸ್ಪಲ್ ಆಫ್ ಲೂಕ್ ಚಾಪ್ಟರ್ 11 ವರ್ಸ್ 34-36 ಹಿ ಲೈಕನ್ಡ್ ದಿ ಕಾನ್ಶಿಯನ್ಸ್ ಟು ದಿ ಐ.
ಲೂಕ 11ನೇ ಅಧ್ಯಾಯ 34-36 ವಚನದಲ್ಲಿ ಹೇಳೋ ಪ್ರಕಾರ ನಿಮ್ಮ ಮನಸ್ಸಾಕ್ಷಿಯನ್ನ ಕಣ್ಣಿನ ರೀತಿಯಲ್ಲಿ ಇಟ್ಕೋಬೇಕು ಎಂಬುದಾಗಿ ಹೇಳುತ್ತೆ.
ಅಂಡ್ ಹಿ ಸೇಸ್ ಇಫ್ ಯುವರ್ ಐ ಇಸ್ ಕ್ಲಿಯರ್ ಯುವರ್ ಹೋಲ್ ಬಾಡಿ ವಿಲ್ ಬಿ ಫುಲ್ ಆಫ್ ಲೈಫ್.
ನಿಮ್ಮ ಕಣ್ಣು ಶುದ್ಧವಾಗಿದ್ದರೆ ದೇಹವೆಲ್ಲ ಬೆಳಕಾಗಿರುವುದು ಅಂತ ವಾಕ್ಯ ಹೇಳುತ್ತೆ.
ಇನ್ ಅದರ್ ವರ್ಡ್ಸ್ ಇಫ್ ಯು ಕೀಪ್ ಯುವರ್ ಕಾನ್ಶಿಯನ್ಸ್ ಕ್ಲಿಯರ್ ದಟ್ ಮೀನ್ಸ್ ಕ್ಲೀನ್.
ಅದರ ಅರ್ಥ ನಿಮ್ಮ ಮನಸ್ಸಾಕ್ಷಿಯನ್ನು ಶುದ್ಧವಾಗಿ ಇಟ್ಕೊಂಡ್ರೆ
ದಟ್ ಮೀನ್ಸ್ ದಟ್ ವೆನ್ ವಿ ಹ್ಯಾವ್ ಡನ್ ಸಮಥಿಂಗ್ ರಾಂಗ್ ವಿ ಅಕ್ನಾಲೆಜ್ ಇಟ್ ವಿ ಸೆಟ್ ದ ಮ್ಯಾಟರ್ ರೈಟ್ ಇಫ್ ಯು ಹರ್ಟ್ ಸಂಬಡಿ ಯು ಗೋ ಅಂಡ್ ಆಸ್ಕ್ ಹಿಸ್ ಫಾರ್ಗಿವ್ನೆಸ್.
ಅದರ ಅರ್ಥ ನೀವೇನಾದರೂ ತಪ್ಪನ್ನು ಮಾಡುವಾಗ ಅದನ್ನ ಕೂಡಲೇ ಸರಿಪಡಿಸಬೇಕು. ಯಾರಿಗಾದರೂ ನೋವನ್ನ ಮಾಡಿದ್ರೆ ಹೋಗಿ ತಕ್ಷಣಕ್ಕೆ ಕ್ಷಮೆಯನ್ನ ಕೇಳಬೇಕು.
ಇಫ್ ಯು ಹ್ಯಾವ್ ಸಿನ್ಡ್ ಅಗೇನ್ಸ್ಟ್ ಗಾಡ್ ಯು ಕನ್ಫೆಸ್ ಯುವರ್ ಸಿನ್ ಟು ಗಾಡ್.
ನೀವು ದೇವರ ವಿರುದ್ಧವಾಗಿ ಪಾಪ ಮಾಡಿದ್ರೆ ದೇವರಿಗೆ ನಿಮ್ಮ ಪಾಪವನ್ನು ಅರಿಕೆ ಮಾಡಬೇಕು.
ಇಟ್ಸ್ ದ ಫಸ್ಟ್ ಸ್ಟೆಪ್ ಟು ಫಿಸಿಕಲ್ ಟು ಸ್ಪಿರಿಚುವಲ್ ಹೆಲ್ತ್. ಜಸ್ಟ್ ಲೈಕ್ setting our bodies right whenever we discover pain somewhere is the first step to physical health.
ಇದು ಆತ್ಮಿಕ ಆರೋಗ್ಯಕ್ಕೆ ಮೊದಲ ಹೆಜ್ಜೆಯಾಗಿದೆ. ಹೇಗೆ ನಮ್ಮ ಶರೀರದಲ್ಲಿ ಏನಾದರೂ ಸಮಸ್ಯೆ ಕಾಣಿಸಿಕೊಂಡ್ರೆ ಅದಕ್ಕೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ತೀವಲ್ಲ ಹಾಗೆ.
In the same way, conscience is the indication of sin in your body.
ಅದೇ ರೀತಿ ನಾವು ಪಾಪ ಮಾಡಿದ್ದೀವಿ ಎಂಬುವಂತದ್ದನ್ನ ಹೇಳುವುದರ ಗುರುತು ಮನಸ್ಸಾಕ್ಷಿಯಾಗಿದೆ.
It's only those who recognize that they are sick that will go to a doctor.
ಯಾರು ತಾವು ಅನಾರೋಗ್ಯರು ಎಂಬುದಾಗಿ ಗ್ರಹಿಸಿಕೊಳ್ಳುತ್ತಾರಲ್ಲ ಅವರು ಮಾತ್ರ ವೈದ್ಯರ ಬಳಿಗೆ ತೆರಳುತ್ತಾರೆ.
Jesus once said to certain religious people in his time,
ಯೇಸು ಸ್ವಾಮಿಯ ಸಮಯದಲ್ಲಿದ್ದಂತ ಕೆಲವು ಧಾರ್ಮಿಕರಿಗೆ ಈ ರೀತಿಯಾಗಿ ಹೇಳಿದ್ರು,
that he couldn't help them, he didn't really come for them because they were not aware that they were sick.
ಅವರಿಗೆ ಸ್ವಸ್ಥಪಡಿಸಲಿಕ್ಕೆ ಆಗಲಿಲ್ಲ, ಅವರಿಗೆ ಸಹಾಯ ಮಾಡಲಿಕ್ಕೆ ಆಗಲಿಲ್ಲ, ಯಾಕೆಂದ್ರೆ ತಾವು ಅನಾರೋಗ್ಯಕ್ಕೀಡಾಗಿದ್ವಿ ಎಂಬುದಾಗಿ ಅವರು ಗ್ರಹಿಸಿಕೊಳ್ಳಲಿಲ್ಲದ್ರಿಂದ.
They were so convinced that because they were religious, they were accepted by God.
ಅವರು ಅನ್ಕೊಂಡಿದ್ರು ನಾವು ಧಾರ್ಮಿಕರಾಗಿದ್ದರಿಂದ ದೇವರು ನಮ್ಮನ್ನ ಸ್ವೀಕರಿಸಿಕೊಂಡಿದ್ದಾನೆ ಎಂಬುದಾಗಿ.
But they were sick as anything.
ಆದರೆ ಅವರು ಅನಾರೋಗ್ಯಕ್ಕೀಡಾಗಿದ್ದರು.
How is it they were not aware of it? Because they had killed their conscience for so many years.
ಯಾಕೆ ಅವರು ಅದರ ಬಗ್ಗೆ ಅರಿವನ್ನ ಹೊಂದಿಲ್ಲ ಅಂದ್ರೆ ಅವರು ಅನೇಕ ವರ್ಷಗಳಿಂದ ತಮ್ಮ ಮನಸ್ಸಾಕ್ಷಿಯನ್ನ ಕೊಂದಿದ್ದರು.
That they were not even aware then of how distant they were from God.
ತಾವು ದೇವರಿಂದ ಎಷ್ಟು ದೂರವಾಗಿದ್ದೇವೆ ಎಂಬ ಸತ್ಯವನ್ನು ಕೂಡ ಅವರು ಅರ್ಥಕೊಳ್ಳಲಿಲ್ಲ.
A lot of religious people try to appease God and to please him by going to places of worship, by giving money to the poor and various means.
ಧಾರ್ಮಿಕ ಉಳ್ಳಂತ ಜನರು ದೇವರನ್ನು ಮೆಚ್ಚಿಸುವ ಸಲುವಾಗಿ ಆರಾಧನಾ ಸ್ಥಳಗಳಿಗೆ ತೆರಳುತ್ತಾರೆ, ಬಡವರಿಗೆ ಹಣವನ್ನ ಕೊಡ್ತಾರೆ.
But none of these things can cleanse our conscience from sin.
ಈ ಯಾವ ಸಂಗತಿಗಳು ಸಹ ನಮ್ಮ ಮನಸ್ಸಾಕ್ಷಿಯನ್ನ ತೊಳೆಯಲ್ಪಡೋದಿಲ್ಲ.
The most important thing for us to recognize is that it is sin that has separated us from God. And any amount of good works or money given to the poor or any types of activity like that can never bring us back to God.
ನಾವು ಒಂದು ಮುಖ್ಯವಾದ ಸಂಗತಿಯನ್ನ ಗ್ರಹಿಸಿಕೋಬೇಕು, ಅದೇನಂದ್ರೆ ಪಾಪವು ನಮ್ಮನ್ನ ದೇವರಿಂದ ಬೇರ್ಪಡಿಸುತ್ತೆ ಹಾಗೂ ನಾವು ಮಾಡುವಂತ ಒಳ್ಳೆ ಕೆಲಸಗಳಾಗಬಹುದು, ಬಡವರಿಗೆ ಹಣವನ್ನು ಕೊಡುವಂತದ್ದಾಗಬಹುದು, ಯಾವುದೂ ಸಹ ದೇವರ ಬಳಿಗೆ ಕರೆತರೋದಿಲ್ಲ ಎಂಬುದಾಗಿ.
ಇಫ್ ವಿ ರೆಕಗ್ನೈಸ್ ದಟ್ ವಿ ಆರ್ ಸಿಕ್ ಅಂಡ್ ದಟ್ ವಿ ನೀಡ್ ಟು ಬಿ ಕ್ಲೆನ್ಸ್ಡ್ ಅಂಡ್ ದಟ್ ಸಿನ್ ಇಸ್ ಡಿಸ್ಟ್ರಾಯಿಂಗ್ ಅವರ್ ಸೋಲ್,
ನಾವು ಅನಾರೋಗ್ಯಕ್ಕೀಡಾಗಿದ್ದೀವಿ ಎಂಬುದನ್ನು ಗ್ರಹಿಸಿಕೊಂಡಾಗ ಅದರಿಂದ ತೊಳೆಯಲ್ಪಡಬೇಕು, ಪಾಪವು ನಮ್ಮ ಆತ್ಮವನ್ನ ನಾಶ ಮಾಡುತ್ತದೆ.
ವಿ ವಿಲ್ ಕಮ್ ಟು ಗಾಡ್, ವಿ ವಿಲ್ ಕಮ್ ಟು ಜೀಸಸ್ ಕ್ರೈಸ್ಟ್ who came to earth to forgive us our sins.
ನಾವು ದೇವರ ಬಳಿಗೆ ಬರಬೇಕು, ಯೇಸು ಕ್ರಿಸ್ತನ ಬಳಿಗೆ ಬರಬೇಕು, ಆತನು ನಮ್ಮ ಪಾಪಗಳನ್ನು ಕ್ಷಮಿಸಲು ಈ ಲೋಕಕ್ಕೆ ಬಂದನು.
The Bible says, if we confess our sins, that means you acknowledge you're a sinner.
ಸತ್ಯವೇದ ಹೇಳುವುದೇನೆಂದರೆ ನಾವು ನಮ್ಮ ಪಾಪಗಳನ್ನು ಅರಿಕೆ ಮಾಡಿದರೆ ಅದರ ಅರ್ಥ ನೀವು ಪಾಪಿ ಎಂದು ಅರಿಕೆ ಮಾಡಿ.
And tell the Lord what you have done, he will forgive you. because he came to earth to die for our sins.
ನೀವು ಮಾಡಿರುವಂತದ್ದನ್ನ ಕರ್ತನಿಗೆ ಹೇಳಿದಾಗ ಆತನು ನಿಮ್ಮನ್ನು ಕ್ಷಮಿಸುತ್ತಾನೆ, ಏಕೆಂದರೆ ಆತನು ನಮ್ಮ ಪಾಪಗಳಿಗಾಗಿ ಸಾಯಲು ಈ ಲೋಕಕ್ಕೆ ಬಂದನು.